ಸಿಗುತ್ತೆ ಅಂತ ಹೇಳ್ತಾ ಪರಮಾತ್ಮ ಅದು ಮುಂದುವರಿಸ್ತಾ ಹೋಗ್ತಾನೆ. ಅಲ್ಲಿ ತಿಳ್ಕೊಂಡು ಬರ್ತಕ್ಕಂಥ ಜ್ಞಾನ ಎಂಥದ್ದು ಅಂದರೆ, ಜಗತ್ತಿನಲ್ಲಿ ಎಲ್ಲಕ್ಕೂ ಭಗವಂತನೇ ಕಾರಣ, ಎಲ್ಲ ವಸ್ತುಗಳಿಗೂ ಭಗವಂತನೇ ಕಾರಣ. ಅಷ್ಟೇ ಅಲ್ಲ, ಅವುಗಳ ಗುಣಧರ್ಮಗಳಿಗೂ ಭಗವಂತನೇ ಕಾರಣ. ಇದು ಭಾರಿ ವಿಶೇಷ. ವಸ್ತುಗಳು ಬರಲಿಕ್ಕೂ ದೇವರು ಬೇಕು, ವಸ್ತುವಿಗೆ ಆ ಗುಣಗಳು ಬರಲಿಕ್ಕೂ ದೇವರು ಬೇಕು. ಇದು ಬಹಳ ಮುಖ್ಯವಾದ ಅಂಶ. ಇದು ಮಳೆ ಬರಲಿಕ್ಕೂ ದೇವರು ಬೇಕು, ಆ ಮಳೆ ಭೂಮಿಗೆ ಬಿದ್ದು ಸರಿಯಾಗಿ ಫಲ ಕೊಡಲಿಕ್ಕೂ ದೇವರು ಬೇಕು. ಮತ್ತೆ ಮಳೆ ಬಂತು ಫಲ ಬರುತ್ತೆ ಗ್ಯಾರಂಟಿ, ಮಳೆ ಬಂತು ಹುಳ ಬಿತ್ತು ಮಳೆ ಹೋಯ್ತಲ್ಲ ಕೊಡು. ಎಷ್ಟು ಹಳ್ಳಿಗರು ಒದ್ದಾಡ್ತಾರೆ ಪಾಪ, ನುಸಿಗಳು ಬರ ಹುಳ ಬರುತ್ತಲ್ಲ, ಮಳೆ ಬಂತು ಬೆಳೆ ಬಂತು ನುಸಿ ಪಾಲಾಯಿತು ಹೋಗೇ ಬಿಡ್ತು. ಅದು ದೇವರು ಅನುಗ್ರಹ ಮಾಡದೆ ಹೋದರೆ ಯಾವ ಸ್ಟೇಜಲ್ಲಿ ಬೇಕಾದ್ರೂ ಹಾಳಾಗ್ಬೋದು. ಹಳ್ಳಿಗಳ ರೈತರಿಗೆ ಕಾಳು ಮನೆ ಬರೋವರೆಗೂ ಗ್ಯಾರಂಟಿ ಇಲ್ಲ ಫಲ ಬರೋದು. ಇನ್ನು ಎಲ್ಲ ಕೊಯ್ದಾಕ್ಬಿಟ್ಟಿದ್ದಾರೆ, ಉಚ್ಚ ಬಟ್ಟೆ ಮಳೆ ಹೊಡೀತು ಎಲ್ಲ ಕೊಚ್ಕೊಂಡು ಹೋಗೋದು, ಮುಗಿದೋಯ್ತು. ತರಲಿಕ್ಕೆ ಬಿಡುವಿಲ್ಲ, ನಾನ್ ಸ್ಟಾಪ್ ಹೊಡಿತಾ ಇದೆ, ನಾಲ್ಕು ದಿವಸಕ್ಕೆ ಎಲ್ಲ ಕೊಳತೋಗಿರುತ್ತೆ. ಅದು ಯಾವ ಸ್ಟೇಜಲ್ಲಿ ಯೋಚನೆ ಮಾಡಿ, ಮನೆಗೆ ತಂದ ಇಷ್ಟೇ ಅಲ್ಲ, ಬೆಲೆ ಎಲ್ಲ ಡೌನ್ ಮಾರಾಗಿಲ್ಲ ಅವನು, ಏನು ಪ್ರಯೋಜನೆ? ಇಟ್ಕೊಳ್ಳೋಕೆ ಹೋದರೆ ಹಾಳಾಗುತ್ತೆ. ಮತ್ತೆ ತೊಗೊಂಡು ನಾಪತ್ತೆ ದುಡ್ಡು ತೊಗೊಂಡು ಕೊಡೋದು, ಮಾಲು ಇದೆ ದುಡ್ಡಿಲ್ಲ, ಎಷ್ಟು ಕಷ್ಟ ಇದೆ ಲೆಕ್ಕ ಹಾಕಿ. ಯಾವ ಸ್ಟೇಜಲ್ಲಿ ಬೇಕಾದ್ರೂ ನಾವು ದೇವರಿಂದ ದೂರ ಆಗಿಬಿಡಬಹುದು. ಅದು ಪರಮಾತ್ಮ ಹೇಳ್ತಾನೆ, ಎಲ್ಲದಕ್ಕೂ ನಾನೇ ಕಾರಣ. ನಾವು ತಿಳ್ಕೊಂಡಿದ್ದು ನಾವೇ ಕಾರಣ ಅಂತ ನಾವು ತಿಳ್ಕೊಂಡಿದ್ದೇವೆ. ಪರಮಾತ್ಮ ಹೇಳ್ತಾನೆ ತಪ್ಪೋದು, ಎಲ್ಲದಕ್ಕೂ ಭಗವಂತನೇ ಕಾರಣ. ಮುಂದೆ ಹೇಳ್ತಾನೆ, ಭವಂತಿ ಭಾವಾಭೂತಾನಾಂ ಮತ್ತಯೇವ ಪೃಥಕ್ ವಿಧಾಹ. ಎಲ್ಲ ಪ್ರಾಣಿಗಳಿಗೆ, ಎಲ್ಲ ವಸ್ತುಗಳು, ಎಲ್ಲ ವಿಷಯಗಳಾಗೋದು ಯಾರಿಂದ? ನನ್ನಿಂದ ಅಂತ ಭಗವಂತ ಹೇಳ್ತಾರೆ. ಅದಕ್ಕೆ ಏನೇ ಆದರೂ ಕೂಡ ದೇವರನ್ನು ಧ್ಯಾನ ಮಾಡೋದು ಜ್ಞಾನಿಗಳು. ಅದಕ್ಕೆ ಪ್ರತಿ ಕಾರ್ಯದ ಹಿನ್ನೆಲೆಯಲ್ಲಿ ಭಗವಂತನ ಅದ್ಭುತವಾದಂತಹ ಒಂದು ವ್ಯಾಪಾರವನ್ನು ಚಿಂತನೆ ಮಾಡೋ ಶಕ್ತಿ ಬಂತು ಅಂದರೆ ಅದನ್ನೇ ಜ್ಞಾನ ಅಂತ ಕರೀತಾರೆ. ವಾಟರ್ ಪಂಪ್ ಕೆಟ್ಟೋಗುತ್ತೆ, ಯಾರಿಗೆ ಹೇಳಬೇಕು? ಪ್ರಾವಿಡೆಂಟ್ ಸ್ಟೋರ್ಸ್ಗೆ ಹೇಳಿಬಿಟ್ರೆ, ಪ್ರಾವಿಡೆಂಟ್ ಸ್ಟೋರ್ಸ್ ಮನೆ ಪಂಪ್ ಕೆಟ್ಟೋಗಿದೆ ಅಂತ ಹೇಳಿದರೆ ನಮ್ಮ ವ್ಯಾಪಾರ ಕೆಡಿಸ್ತಿ ಹೋಗು ಅಂತ ಹೇಳ್ತಾನೆ. ನಿಂತ್ಕೋಬೇಡ, ಅಡ್ಡ ಕಳಿಸಿಬಿಡ್ತಾನೆ. ಕಂಡವರ್ತ ಸರಿಯಾಗಿ ಹೇಳಬೇಕಲ್ಲ, ಅದನ್ನು ಅರ್ಥ ಮಾಡಿಕೊಂಡ್ರೆ ಸಂಬಂಧಪಟ್ಟವರಿಂದ ತತ್ವಜ್ಞಾನ ಪಡೆಯೋದು ಅಂದರೆ ಸಾಮಾನ್ಯ ಅಲ್ಲ. ಅರ್ಜುನನಿಗೆ ಆ ಭಾಗ್ಯ ಸಿಕ್ಕಿದೆ. ನೋಡು ಅರ್ಜುನ, ಹೀಗಂತೂ ನಾನು ಇಲ್ಲದ ಜಾಗವೇ ಇಲ್ಲ ಅಂತ ಹೇಳ್ತಾರೆ. ನಾನು ಇಲ್ಲದ ಜಾಗವೇ ಇಲ್ಲ, ಬೇರೆ ಯಾರನ್ನು ತಿಳ್ಕೊಂಡು ಕೂಡ ಹುಡ್ಕೊಂಡು ಹೋಗಬೇಕು. ದೇವರು ತಿಳ್ಕೊಂಡು ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ, ಅವನು ಇಲ್ಲದ ಜಾಗನೇ ಇಲ್ಲ. ಅದು ಗಾಳಿ ಎಲ್ಲಿದೆ ದುಡ್ಕೊಂಡು ಹೋಗ್ಬೇಕಾ? ಇಲ್ಲದ ಬದುಕಲಿಕ್ಕೆ ಸಾಧ್ಯ ಇರುತ್ತಿರಲಿ. ಗಾಳಿ ಇಲ್ಲದ ಜಾಗ ಇಲ್ಲ, ಗಾಳಿ ವಾಯುದೇವರು ಅಂದಮೇಲೆ ವಾಯುದೇವರಿಲ್ಲದೆ ಪರಮಾತ್ಮ ಇದ್ದಾನಾದ್ರಿಂದ ಎಲ್ಲ ಕಡೆ ದೇವರು ಇದ್ದೇ ಇದ್ದಾನೆ. ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ವಿಭೂತಿ ಯೋಗವನ್ನು ಪರಮಾತ್ಮ ಹೇಳಿ ವಿಭೂತಿಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ. ಎಲ್ಲ ಕಡೆ ನಾನಿದ್ದೇನೆ, ಕೆಲಕಡೆ ವಿಶೇಷವಾಗಿದ್ದೇನೆ, ಅದಕ್ಕೆ ವಿಭೂತಿ ಅಂತ ಹೆಸರು. ಎಲ್ಲ ಕಡೆ ನಾನು, ಎಲ್ಲ ವೃಕ್ಷಗಳಲ್ಲೂ ನಾನಿದ್ದೇನೆ, ಅಶ್ವತ್ಥ ವೃಕ್ಷದಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿದ್ದೇನೆ. ವ್ಯತ್ಯಾಸ ಬಂದಾಗ ಎಲ್ಲ ವೃಕ್ಷಗಳಲ್ಲೂ ದೇವರಿದ್ದಾನೆ, ಅಶ್ವತ್ಥ ವೃಕ್ಷದಲ್ಲಿ ಭಾರಿ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ. ಎಲ್ಲ ಹಸುಗಳಲ್ಲಿ ದೇವರಿದ್ದಾನೆ, ಧೇನೂನಾಮಸ್ಮಿ ಕಾಮಧುಕ್, ಕಾಮಧೇನುವಿನಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ. ಇದು ಅರ್ಥವಾಗಿ ಬಿಟ್ಟರೆ ಎಲ್ಲ ಕಡೆ ಕರೆಂಟ್ ಇದೆ, ಆ ಲೈ ವೈರ್ ಬಿಟ್ಟಿದ್ರೆ ತಕ್ಷಣ ಹೊಡೆಯುತ್ತಷ್ಟೇ. ಕರೆಂಟ್ ಎಲ್ಲ ಕಡೆ ಇದೆ, ಅದನ್ನ ನಾವು ತೊಗೊಳ್ಬೇಕು, ಎಲ್ಲ ಕಡೆ ತೊಗೊಳಕ್ಕಾಗೋದಿಲ್ಲ. ಎಲ್ಲಿ ಸ್ವಿಚ್ ಬೋರ್ಡ್ ಇರುತ್ತಲ್ಲ ಅಲ್ಲಿ ಹೇಗೆ ಅದನ್ನು ತೊಗೊಳ್ತಾನೋ ಆ ತರಹ ವಿಭೂತಿಗಳು ಅಂದರೆ ಹಾಕಿ ಆ ನೋಡಿದ ತಕ್ಷಣ ಎಲ್ಲಿ ಸ್ವಿಚ್ ಬೋರ್ಡ್ ಹುಡುಕ್ತಾನಲ್ಲ ಆ ಥರ ಹುಡುಗ. ಎಲ್ಲ ಗೋಗಳು ಪೂಜೆ ಮಾಡೋದು ಭಾರಿ ಕಷ್ಟ, ಕಾಮಧೇನು ಸುಲಭ. ಎಲ್ಲ ದೇವತೆಗಳ ಪೂಜೆ ಕಷ್ಟ. ದೇವಾನಾಮಸ್ಮಿ ವಾಸವಾಹ, ಅಲ್ಲಿ ಇಂದ್ರದೇವರಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿದ್ದೇನೆ. ಆ ಇಂದ್ರದೇವರೇ ಅರ್ಜುನನಾಗಿ ಹುಟ್ಟಿರೋದು, ಅದು ವಿಶೇಷ. ಯಾವ ಇಂದ್ರದೇವರಲ್ಲಿ ನಾನು ವಿಶೇಷ ಸನ್ನಿಧಾನ ಅಂತ ಪರಮಾತ್ಮ ಹೇಳ್ತಾನೆ, ವಿಭೂತಿ ಅಂತ ಹೇಳ್ತಾನೆ, ಅಂತ ಇಂದ್ರನೇ ಅರ್ಜುನನಾಗಿ ಅವತಾರ ಮಾಡಿ ಕೃಷ್ಣನಿಂದ ನೇರವಾಗಿ ಕೆಡತಕ್ಕಂಥ ಒಂದು ಯೋಗವನ್ನು ಪಡಿತಾ ಇದ್ದಾನೆ. ನೋಡು ಅರ್ಜುನ, ಎಲ್ಲ ವಸ್ತುಗಳನ್ನು ನೋಡಿ ನಾನು ಕಾಣೋದು ಒಂದು ಮುಖ, ವಿಶೇಷ ಸನ್ನಿಧಾನ ಹೇಳಿದ್ದೇನೆ ಅಲ್ಲಿ ವಿಶೇಷ ಕಾಣೋದು ಇನ್ನೊಂದು ಮುಖ. ಈ ಯಾವುದು ಗೊತ್ತಾಗಲಿಲ್ಲ ತಾನೆ, ಯೋಚನೆ ಮಾಡಬೇಡ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲೆಲ್ಲಿ ಹಿರಿಮೆಯನ್ನು ಕಾಣ್ತೀಯಲ್ಲ, ವಿಶಿಷ್ಟವಾದ ತೇಜಸ್ಸನ್ನು ಕಾಣ್ತೀಯಲ್ಲ, ಅಸಾಧಾರಣವಾದ ಹಿರಿಮೆಯನ್ನು ಕಾಣ್ತೀಯಲ್ಲ, ಅಲ್ಲಿ ನನ್ನ ಒಂದು ವಿಭೂತಿ ರೂಪ ಇದೆ ಅಂತ ತಿಳ್ಕೊಂಡ್ಬಿಡು ಅಂತೇಳಿ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮತ್ ಊರ್ಜಿತಂ ಏವವ. ವಿಶಿಷ್ಟವಾದ ಹಿರಿಮೆ ಒಂದು ಕಡೆ ಕಾಣಿಸ್ತೋ, ನಾನು ಅನುಗ್ರಹವಿಲ್ಲದೆ ಬಂದಿದ್ದಲ್ಲ, ಅದು ನನ್ನ ಸನ್ನಿಧಾನ ಇದೆ ಅಂತ ಅರ್ಥ. ಇದು ವಿಶೇಷವಾಗಿ ಹೇಳಿ. ಹಿಂಗೆ ಇದು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಬಿಡಿ, ಯಾರು ಇರಬಹುದು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಅರ್ಜುನಿಗೆ ಅಷ್ಟೇ ಭಗವದ್ಗೀತೆ ಹೇಳೋದಿಲ್ಲ, ಕೇಳಿದವರೆಲ್ಲ ಉಪಯೋಗ ಮಾಡ್ಕೋಬೇಕು. ಅರ್ಜುನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಭ್ಯ ಅಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ವಿಶ್ವದ ಪ್ರತಿ ಅಣು ಅಣುವಿನಲ್ಲಿ ಕಣ ಕಣದಲ್ಲಿ ನಾನು ಇದ್ದೇ ಇದ್ದೇನೆ. ಈ ರೀತಿ ತಿಳ್ಕೊಂಡಾಗ ಇನ್ನು ಯೋಚನೆ ಮಾಡೋ ಪ್ರಸಂಗನೇ ಬರಲಿಲ್ಲ. ಅಲ್ಲಿ ಬನ್ನಿ, ನನ್ನ ಕೈಲಿ ಕೊಡಿ, ನಾನಿರೋದಿಲ್ಲ, ಇನ್ನೊಬ್ಬರ ಕೈಲಿ ಕೊಡಿ. ಅವ್ರು ಇನ್ನೊಬ್ರು ಹೇಳಿರ್ತಾರೆ, ಯಾರು ಕೈಲಿ ಕೊಟ್ಟರು ನನಗೆ ಬರುತ್ತೆ, ಇನ್ನೇನು ಹೇಳಬೇಕು ಅದಕ್ಕಿಂತ. ಅಲ್ಲಿ ಬಂದು ಕೊಟ್ಟೆ ಅಂದರೆ ನನಗೆ ಸೇರಿತು ಅಂತ ಅರ್ಥ. ಇಷ್ಟು ಸುಲಭವಾಗಿ ದೇವರು ತನ್ನ ಮಹಿಮೆಯನ್ನು ಹೇಳ್ತಾರೆ. ಉಳಿದವರಲ್ಲಿ ಅಕಸ್ಮಾತ್ ಮೋಸ ನಡೀಬಹುದು, ಆದರೆ ದೇವರು ಎಲ್ಲ ಕಡೆ ಇರೋದ್ರಿಂದ ಸಾಧ್ಯನೇ ಇದೆ. ಇದು ದೇವರನ್ನು ತಿಳ್ಕೊಳ್ತಕ್ಕಂಥ ಚಿತ್ರ. ಇದು ದೇವರನ್ನು ಅರ್ಥ ಮಾಡ್ಕೋಬೇಕು, ಆತನ ಉಪಾಸನೆ ಮಾಡಬೇಕು. ಅರ್ಥ ಮಾಡಿಕೊಳ್ಳೋದಕ್ಕೆ ಶಾಸ್ತ್ರ, ಉಪಾಸನೆಗೆ ಅಧಿಷ್ಠಾನ ಬೇಕು. ಯಾವಾಗಲೂ ಕೂಡ ಉಪಾಸನೆಗೆ ಅಧಿಷ್ಠಾನ ಬೇಕು. ಅಥವಾ ಅಧಿಷ್ಠಾನವನ್ನು ತಿಳ್ಕೊಳ್ಳೋದಕ್ಕೆ ವಿಭೂತಿ ಯೋಗ ದೊಡ್ಡ ಯೋಗ. 11ನೇ ಅಧ್ಯಾಯದಲ್ಲಿ ಪರಮಾತ್ಮನನ್ನು ತೋರಿಸಿಯೇ ಬಿಡ್ತಾನೆ. ಇಷ್ಟೆಲ್ಲ ಹೇಳಿದ ಪರಮಾತ್ಮ ತನ್ನ ನೇರವಾಗಿ ತೋರಿಸಿಕೊಡ್ತಾನೆ. ಪಶ್ಯಮೇ ಯೋಗಮೈಶ್ವರಂ ದಿವ್ಯಂ ದದಾಮಿತೆ ಚಕ್ಷುಃ, ದಿವ್ಯ ನೇತ್ರವನ್ನು ಕೊಡ್ತೇನೆ ನೋಡು, ನನ್ನ ಐಶ್ವರ್ಯವನ್ನು ನೋಡು, ನನ್ನ ಯೋಗವನ್ನು ನೋಡು ಅಂತ ಪರಮಾತ್ಮ ತೋರಿಸ್ತಾನೆ. ಏನು ಹೇಳಿದ ಅದೆಲ್ಲ ಹಾಗೆ ಕಾಣಿಸ್ತು. ಇದು ಹೇಳಿದವನೂ ತಾನೆ, ತೋರಿಸಿದವನೂ ತಾನೆ. ಅದಕ್ಕೇನೆ ಪರಮಾತ್ಮನನ್ನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ, ಸರ್ವಸಮರ್ಥ. ದೇವರು ಎಲ್ಲವನ್ನೂ ಮಾಡಿದಂಥ ಹಿರಿಮೆ ದೇವರದ್ದಾಯಿತು. ಮುಂದೆ ಪರಮಾತ್ಮ ಹೇಳಿದ, ನೋಡು ಅರ್ಜುನ, ನನ್ನ ಉಪಾಸನೆಯಿಂದ ಈ ರೀತಿಯಾದ ಮೋಕ್ಷ ಸಾಧ್ಯ ಅಂತ ಹೇಳಿದಾಗ ಅರ್ಜುನ ಕೇಳಿದ, ಹಾಗಿದ್ದರೆ ಮಹಾಲಕ್ಷ್ಮಿಯ ಉಪಾಸನೆಯಿಂದ ಮೋಕ್ಷ ಅಂತ ಕೇಳಿದ್ದೇನೆ, ಯಾವುದು ಶ್ರೇಷ್ಠ ಅಂತ ಕೇಳಿದಾಗ ಪರಮಾತ್ಮ ಸ್ಪಷ್ಟ ತಿಳಿಸಿದ, ಬೇರೆ ಯಾವ ದೇವತೆಗಳನ್ನು ಆಧರಿಸಿ ಮುಕ್ತಿ ಪಡೆಯೋದಕ್ಕೂ ಸಾಧ್ಯವೇ ಇಲ್ಲ, ಆದರೆ ಮಹಾಲಕ್ಷ್ಮಿ ಉಪಾಸನೆಯಿಂದ ಮಾತ್ರ ಸಾಧ್ಯ ಇದೆ. ಆದರೆ ಮಹಾಲಕ್ಷ್ಮಿ ಉಪಾಸನೆ ತುಂಬ ಜಟಿಲವಾದದ್ದು, ಪರಮಾತ್ಮ ತುಂಬ ಜಟಿಲವಾದದ್ದು. ಅಷ್ಟೇ ಅಲ್ಲ, ಅದು ದೀರ್ಘವಾದದ್ದು ಕೂಡ ಹೌದು. ಜಟಿಲವಾಗಿದೆ, ಇಷ್ಟೆಲ್ಲ ಕಷ್ಟಪಟ್ಟು ಮೊದಲೇ ಇದ್ದು ಸಿಕ್ಕಾಬಟ್ಟೆ ಕೆಟ್ಟ ರೋಡ್ಡು, ಅದರೊಳಗೆ ರೌಂಡ್ ಔಟ್ ಬೇರೆ, ಇನ್ನೂ ಪರಿಚಯ ಆಗೋದಿಲ್ಲ ಅವನಿಗೀಗ. ಶಾರ್ಟ್ಕಟ್ಟು ಹೈವೇ, ಸಾಮಾನ್ಯವಾಗಿ ಹೈವೇಗಿಂತ ಕೇರ್ಬದಾರಿಗಳು ಶಾರ್ಟ್ಕಟ್ ಆಗಿರುತ್ತೆ. ಇಲ್ಲಿ ಹಾಗಲ್ಲ, ವಿಷ್ಣುವನ್ನು ಆರಾಧನೆ ಮಾಡೋದೇ ಹೈವೇ, ಶಾರ್ಟ್ಕಟ್ ಅಂದ್ರೆ ಅದೇನೆ ತಾನೇ ಹೇಳ್ತಾನೆ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಶ್ಯ ಯೋಗಿನಃ, ನಾನು ಅತ್ಯಂತ ಸುಲಭ. ಮಹಾಲಕ್ಷ್ಮಿ ಮೋಕ್ಷ ಕೊಡ್ತಾರೆ ತುಂಬ ಕಷ್ಟ, ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಮೋಕ್ಷ ಕೊಡೋದಾದ್ರೆ ನಾನೇ ನನ್ನ ಬಳಿ ಕರ್ಕೊಂಡು ಕೊಡಿಸ್ಬೇಕಷ್ಟೇ, ನನ್ನಿಂದ ನೇರ ಮೋಕ್ಷ ಪಡೆಯಬಹುದು ಅಂತ ಹೇಳ್ತಾ ತನ್ನ ಉಪಾಸನೆ ಅತ್ಯಂತ ಸುಲಭ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ, ಲಕ್ಷ್ಮೀ ಉಪಾಸನೆಯಿಂದ ಮೋಕ್ಷ ಕಾಣತಕ್ಕಂಥ ಹಾದಿ ತುಂಬ ಕ್ಲಿಷ್ಟಕರವಾದದ್ದು. ಆದರೆ ನನ್ನನ್ನು ಉಪಾಸನೆ ಮಾಡಿದರೆ, ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಭಿರಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ, ನನ್ನಲ್ಲಿ ಮನಸ್ಸಾಕಿದರೆ ಬಲುಬೇಗ ಮೋಕ್ಷ ಕೊಡ್ತೇನೆ. ಮತ್ತು ಎಷ್ಟು ಜನ ಬಂದರೂ ಯೋಚನೆ ಇಲ್ಲ, ನಾನು ಸಮುದ್ಧರ್ಥಾ ಭವಾಮಿ, ನಾನು ಮೇಲೆ ಕೆತ್ತಿ ಹಾಕಿಬಿಡ್ತೇನೆ ಅಂತ ಹೇಳಿ ತನ್ನ ಉಪಾಸನೆಯ ಹಿರಿಮೆಯನ್ನು ತೋರಿಸಿದ ಮೇಲೆ ಕೊನೆಯ ಷಟ್ಕದೊಳಗೆ 13ನೇ ಅಧ್ಯಾಯದೊಳಗೆ ಪ್ರಕೃತಿ ಪುರುಷ ಜ್ಞಾನ ಜ್ಞೇಯ ಕ್ಷೇತ್ರ ಕ್ಷೇತ್ರಜ್ಞ 6 ಪ್ರಶ್ನೆಗಳ ಬಗ್ಗೆ ಭಗವಂತ ಉತ್ತರ ಕೊಡ್ತಾ ಇದ್ದಾರೆ. 6 ಓದಿದವರಿಗೆ ಪ್ರಕೃತಿ ಪುರುಷ ಜ್ಞಾನ ಮತ್ತು ಜ್ಞೇಯ ಮತ್ತು ಮುಖ್ಯವಾಗಿ ಬೇಕಾದಂತಹ ಈ ಒಂದು ಸಾಧನ, ಅದನ್ನೆಲ್ಲ ಪರಮಾತ್ಮ ತಿಳಿಸಿಕೊಟ್ಟು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತಲೇ ಅದಕ್ಕೆ ಹೆಸರು ಪ್ರಾರಂಭವಾಗದೆ ಅದರಿಂದ ಅದನ್ನೆಲ್ಲ ಅದರ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಅದರ ವಿವರಣೆಯಾಗಿ 14ನೇ ಅಧ್ಯಾಯದಲ್ಲಿ ಪರಮಾತ್ಮ ಗುಣತ್ರಯಗಳ ವಿವೇಚನೆಯನ್ನು ಮಾಡ್ತಾ ಇದ್ದಾರೆ. ಸತ್ವಗುಣ ರಜೋಗುಣ ತಮೋಗುಣ 3 ಪ್ರಕೃತಿಯ ಗುಣಗಳು. ಪ್ರಕೃತಿಯ ಜೀವನದಿಂದ ಮಾಡಲ್ಪಟ್ಟ ನಮ್ಮ ದೇಹದೊಳಗೆ ಈ ಗುಣಗಳು ಯಾವಾಗಲೂ ಫಂಕ್ಷನ್ ಮಾಡ್ತಾನೆ ಇರ್ತಾ ಇವೆ. ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ. ನಮ್ಮ ದೇಹ ಪ್ರಕೃತಿಯಿಂದ ಬಂದದ್ದು. ಪ್ರಕೃತಿಯಲ್ಲಿ 3 ಗುಣ ಇವೆ. ಆ 3 ಗುಣ ಇಲ್ಲದ ವಸ್ತುವೇ ಜಗತ್ತಿನಲ್ಲಿ ಇಲ್ಲ. ಆ ಗುಣಗಳು ಸುಮ್ಮನೆ ಕೊಡೋದಿಲ್ಲ, ಒಂದು ಎಫೆಕ್ಟ್ ಮಾಡ್ತಾನೇ ಇರ್ತವೆ ಯಾವಾಗಲೂ ಕೂಡ. ಸತ್ವಗುಣ ಇದ್ದರೆ ಈಗಾಗಲೇಬೇಕು, ರಜೋಗುಣ ಇದ್ದರೆ ಈ ರೀತಿಯಾಗಬೇಕು. ತಮೋಗುಣದ ಪರಿಣಾಮ ಹೀಗೆ, ಸಿಹಿಗೊಂದು ಲಕ್ಷಣ ಇದೆ, ಖಾರಕ್ಕೊಂದು ಲಕ್ಷಣ ಇದೆ. ಖಾರ ಅಂತಷ್ಟು ಎಫೆಕ್ಟ್ ಇರಲೇಬೇಕು. ಮೆಣಸಿನಕಾಯಿ ತಿಂದು ಖಾರ ಇದೆ ಅಂತ ಮೆಣಸಿನಕಾಯಿ ಅಂತ ಕೇಳಿಬಿಡ್ತಾನೆ ತಕ್ಷಣನೇ. ಮೈಸೂರು ಪಾಕ್ ಅಂತ ಕೊಟ್ಟು ಬಾಯಿ ಉರಿಲೇ ಹತ್ತಿಬಿಟ್ರೆ ಇದ್ಯಾವ ಸೀಮೆ ಮೈಸೂರು ಪಾಕ್ ಅಂತ ಕೇಳುತ್ತಾನೆ. ಅದಕ್ಕೊಂದು ಗುಣ ಇದೆ, ಆ ಗುಣಗಳು ತಕ್ಕಂಥ ತಮ್ಮ ಒಂದು ಪರಿಣಾಮವನ್ನು ತೋರಿಸೇ ಬಿಡುತ್ತೆ ಅಂತ ಹೇಳಿ. ಸತ್ವಗುಣದ ಮೂಲಭೂತ ಲಕ್ಷಣ ಏನು? ಜ್ಞಾನವನ್ನು ಹುಟ್ಟಿಸೋ. ಈ ಸುಲಭವಾದ ಗುರುತಿದ್ದು ಒಂದು ಜ್ಞಾನ ನಮಗೆ ಬರ್ತಾ ಇದೆಯೋ ಸತ್ವಗುಣದ ಕಾರ್ಯ ಅಂತ ಅರ್ಥ. ಅದರಲ್ಲಿ ಮತ್ತೆ ಪಾರ್ಟ್ ಎ ಪಾರ್ಟ್ ಬಿ, ಲೌಕಿಕ ಜ್ಞಾನ ಬರ್ತಾ ಇದೆಯೋ ಅದು ಶುದ್ಧ ಸತ್ವಗುಣ ಅಲ್ಲ, ರಜಗುಣ ಮಿಕ್ಸ್ ಆಗಿಬಿಟ್ಟಿದೆ ಅದರೊಳಗೆ. ಕಥೆ ಕಾದಂಬರಿ ಓದ್ತಾನೋ ತಮೋಗುಣನೇ ಸೇರ್ಕೊಂಡ್ಬಿಡುತ್ತೆ. ಶಾಸ್ತ್ರಜ್ಞಾನ ಬಂತು ಒಳ್ಳೆ ಸತ್ವಗುಣ ಅಂತಿದೆ ಅಂತ ಅರ್ಥ. ಅಂದರೆ ಬ್ರೈಟ್ ಆಗಬೇಕಾದ್ರೆ ಸತ್ವಗುಣ ಜಾಸ್ತಿ ಇರಬೇಕು. ಆ ಬ್ರೈಟ್ ಒಳಗೆ ಭಗವದ್ ವಿಚಾರ ತಿಳ್ಕೊಂಡು ಬ್ರೈಟ್ ಆಗಬೇಕಾದ್ರೆ ಸತ್ವಗುಣ ವೃದ್ಧಿಯಾಗಿರಬೇಕು. ತುಂಬ ಸತ್ವಗುಣದಲ್ಲೂ ಇನ್ನೂ ಕ್ವಾಲಿಟಿ ಜಾಸ್ತಿ ಬೇಕು. ಸತ್ವಗುಣದಲ್ಲೂ ತುಂಬ ಶ್ರೇಷ್ಠವಾದಂಥ ಸತ್ವಗುಣ ಬೇಕು. ಹೇಳ್ತಾರೆ ಯಾವುದೋ ಕೊಟ್ಟು ಬಿಟ್ಟು ಆಭರಣ ಮಾಡುವಂತ ಕೇಳ್ತಾನೆ. ಎಂಥ ಆಭರಣ ಬೇಕು ಅನ್ನೋದ್ರ ಮೇಲೆ ಅದರ ಕ್ವಾಲಿಟಿ ಹೇಗಿರಬೇಕು ಡಿಫರ್ ಆಗುತ್ತೆ. ಎಂಥ ಆಭರಣ ಬೇಕು? ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕಾದ್ರೆ ನಾವು ಈ ಅಕ್ಕಿ ಬೇಳೆ ತೂಗೋ ತಕ್ಕಡಿನೇ ಬೇರೆ, ಈ ಚಿನ್ನ ತೂಗೋ ತಕ್ಕಡಿನೇ ಬೇರೆ. ಅಕ್ಕಿ ಬೇಳೆ ತೂಗೋ ತಕ್ಕಡಿ ಸಕ್ಕಡೆ ಚಿನ್ನ ತೂಗಿಬಿಟ್ರೆ ಗೋವಿಂದ, ದಿವಸಕ್ಕೆ ಯಾರು ಹೋಗ್ತಾನೆ ಇರ್ತಾರೆ, ಲಾಸ ಸರ್ವನಾಶ ಹೊಂದಿ ಬಿಡ್ತಾರೆ. ಸೆನ್ಸಿಟಿವ್ ಬ್ಯಾಲೆನ್ಸ್ ಬೇಕದು, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಇವತ್ತು ಯಂತ್ರ ಬೇಕು. ಅದೇ ತರಹ ಇವತ್ತಿನ ದಿವಸ ಈ ಗುಣಗಳಲ್ಲೂ ಕೂಡ ತುಂಬ ಸೂಕ್ಷ್ಮವಾಗ್ತಾ ಆಗ್ತಾ ಹೋದಂತೆ ಅದರ ಪರಿಣಾಮ ಅತ್ಯಂತ ಸೂಕ್ಷ್ಮವಾಗುತ್ತೆ. ಪ್ರಹ್ಲಾದನಿಗೆ ಎಂಥ ಜ್ಞಾನ ಇತ್ತು ಗೊತ್ತಾ? ಲೋಕದ ವಿಚಾರ ಕೇಳಿ, ನನಗೇನು ಗೊತ್ತಿಲ್ಲ ಅಂತೇಳಿ. ಜಡವತ್ ತನ್ಮನಸ್ತಯ ನವೇದ ಜಗದೀದೃಶ್ಯಂ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದ. ದೇವ್ರ ವಿಷಯ ಕೇಳಿ ಗೊತ್ತಿಲ್ಲದನ್ನು ಉಳಿದವ್ರು ಗೊತ್ತಿಲ್ಲದ ತಕ್ಷಣ ಹೇಳ್ತಾ ಇತ್ತು. ದೇವ್ರ ವಿಚಾರ ಅಷ್ಟು ಸ್ಪಷ್ಟ ತನಗೆ. ಆದ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶ್ಯಂ, ಇಂಥ ಜಗತ್ತಿನ ಕಲ್ಪನೆ ಆತನಿಗಿಲ್ಲ, ನೋಡಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಅದ್ರ ಬಗ್ಗೆ ಮಾತ್ರ ತಕ್ಷಣ ಹೇಳ್ತಾನೆ. ಒಳ್ಳೆ ಆಬ್ಜೆಕ್ಟ್ ಮೇಡರ್ ಪ್ರೊಫೆಸರ್ ಅಂತಲೇ ಹೇಳ್ತಾರೆ ಸಾಮಾನ್ಯವಾಗಿ. ತನ್ನ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪರ್ಟು, ತರಕಾರಿ ಎಷ್ಟೋ ಗೊತ್ತಿಲ್ಲ ಬೆಲೆ ಅವನಿಗೆ. ಸರ್ಕಾರ ಕೊತ್ತಂಬರಿ ರೂಪಾಯಿ 100 ರೂಪಾಯಿ ಕೊಡ್ಬೇಕಾದ್ರೂ ಒಯ್ದು ಬಿಡ್ತಾರೆ, ಯಾಕಂದ್ರೆ ಜಗತ್ತಿನ ಪರಿಜ್ಞಾನವೇ ಇರೋದಿಲ್ಲ. ಅಲ್ಲಿ ಭಾರಿ ಎಕ್ಸ್ಪರ್ಟ್. ಅದು ಶುದ್ಧ ಸತ್ವಜ್ಞಾನ ಇದ್ರೆ ಮಾತ್ರ, ಸತ್ವಗುಣ ಇದ್ರೆ ಮಾತ್ರ ಸೂಕ್ಷ್ಮ ವಿಚಾರದಲ್ಲಿ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಸೂಕ್ಷ್ಮ ವಿಚಾರದ ಜ್ಞಾನಕ್ಕೆ ಸತ್ವಗುಣ ತುಂಬ ಜಾಸ್ತಿ ಆಗಬೇಕು. ಅದಕ್ಕೆ ವ್ರತ ಉಪವಾಸಗಳನ್ನು ಹೇಳಿರೋದು ಶಾಸ್ತ್ರದಲ್ಲಿ, ವ್ರತ ಉಪವಾಸಗಳಿಂದ. ಅದಕ್ಕೆ ಭಗವಂತ ಗೀತೋಪದೇಶ ಮಾಡಿದ್ದೆ ಏಕಾದಶಿ ಶುರು ಮಾಡಿದ್ದು, ಗೀತಾ ಜಯಂತಿ ಏಕಾದಶಿನೇ ಶುರು. ಗೀತಾ ಜಯಂತಿ ಏಕಾದಶಿನೇ, ಆದ್ದರಿಂದ ಅದರ ಸ್ಮರಣೆ. ಸಾಮಾನ್ಯವಾಗಿ ಪ್ರವಚನ ಮಧ್ಯ ಮಧ್ಯೆ ಏಕಾದಶಿ ಶುರುವಾಗಿರಲಿಲ್ಲ, ಈ ಸರ್ತಿ ಏಕಾದಶಿ ಶುರುವಾಗಿದೆ. ಸೊ ಗೀತಾ ಜಯಂತಿ ನೆನಪು ಬರ್ತಾ ಇತ್ತು. ಇನ್ನೇನು ಮುಂದೆ ಗೀತಾ ಜಯಂತಿ ಬರ್ತಾನೆ, ಸ್ವಲ್ಪ ದಿವಸದಲ್ಲೇ ಬರುತ್ತೆ, 2 ತಿಂಗಳಿದೆ ಅಷ್ಟೇ. ಭಗವಂತ ಗೀತಾ ಜಯಂತಿಯ ದಿವಸ ಏಕಾದಶಿ ದಿಶ್ ಗೀತಾ ಉಪದೇಶ ಮಾಡಿದ್ದಾನೆ ಅಂದರು. ಒಂದೇ ಶುದ್ಧ ಸತ್ವಗುಣ ಜಾಸ್ತಿ ಇರುತ್ತಲ್ಲ, ತುಂಬ ಅಲರ್ಟ್ ಆಗಿರ್ತಾನೆ ಮನುಷ್ಯ ಅಂತ ಅರ್ಥ. ನಮ್ಮ ಮನುಷ್ಯ ಡಲ್ ಆಗಿಬಿಡ್ತಾನೆ ಏಕಾದಶಿ ಮಾಡಿದರೆ. ಡಲ್ ಆಗಬಾರ್ದು, ಅಲರ್ಟ್ ಆಗಬೇಕು. ಅಲರ್ಟ್ ಆದರೆ ಅದು ನಿಜವಾಗಿ ಏಕಾದಶಿ ಮಾಡಿದರೆ ಫಲ ಅದು. ಒಂದು ಯಾತಕ್ಕೆ ಅಲರ್ಟ್ ಆಗೋದಿಲ್ಲ ಅಂದರೆ, ಏಕಾದಶಿ ಮಾಡ್ತೇನೆ ವಿಷ್ಣು ಪ್ರೀತನಾಗ್ತಾನೆ ಅಂತಿಲ್ಲ, ಉಪವಾಸ ಸಾಯ್ತೇನೆ ಅಂತ ತಿಳ್ಕೊಂಡ್ಬಿಡ್ತಾನಲ್ಲ, ಡಲ್ ಆಗಿಬಿಡ್ತಾನೆ. ಉಪವಾಸ ಸಾಯೋದಲ್ಲದು, ದೇವರಿಗೆ ಪ್ರಿಯನಾಗೋದು ಅಂತ ಕರೀತಾರೆ. ವಿದ್ಯಾರ್ಥಿ ಸ್ಕೂಲಿಗೆ ಹೋಗೋದಂದ್ರೆ ಕೆಲವರಿಗೆ ಬರ್ಡನ್ ಇದ್ದಾಗ ಒತ್ಕೋತ ಹೋಗ್ತಾರೆ. ಓದೋ ಉದ್ದೇಶ ಅವರಿಗಿಲ್ಲ, ಮನೆಯಲ್ಲಿಂದ ತಿಂಡಿ ಗಿಡಿ ತಿನ್ಕೊಂಡಿರ್ಬೋದು ಅಂತ ಅಷ್ಟೇ ಅವರಿಗೆ. ಆದರೆ ಒಳ್ಳೆ ವಿದ್ಯಾರ್ಥಿ ಆಗಲ್ಲ, ತಿಳಿಯಕ್ಕೆ ಮೊದಲು ಓದ್ತಾನೆ, ಊಟ ಬಿಟ್ಟು ಓಡೋಗ್ಬಿಡ್ತಾನೆ. ಅದಕ್ಕೆ ಅಲ್ಲಿ ಹೆಚ್ಚು ಲಾಭ ಇದೆ ಅಂತ ಗೊತ್ತು ಅವನು. ಮತ್ತು ಏಕಾದಶಿ ವ್ರತವನ್ನು ದಡ್ಡ ಹುಡುಗರು ಸ್ಕೂಲಿಗೆ ಹೋಗೋ ರೀತಿ ಆಚರಣೆ ಮಾಡಬಾರ್ದು, ಜಾಣ ಹುಡುಗ ಕ್ಲಾಸ್ಗೆ ಹೋಗೋ ರೀತಿ ಆಚರಣೆ ಮಾಡಬೇಕು. ದೊಡ್ಡ ಸಂಭ್ರಮ ಇದು ಒಂದು. ಇಂಥ ಯೋಗ ತಿನ್ನೋದು ಯಾವ ಪ್ರಾಣಿ ಆಗಬೇಕಾದ್ರೆ ತಿನ್ಬೋದು, ಪ್ರಾಣಿಗಳಾದ್ರೆ ಜಾಸ್ತಿ ತಿನ್ಬೋದು. ಅದು ಕೂಡ ತಿನ್ನೋ ಕೆಲಸಕ್ಕೆ ಯಾವ ಪ್ರಾಣಿ ಆದರೂ ಸಾಕು. ಏಕಾದಶಿ ಉಪವಾಸ ಮಾಡಲಿಕ್ಕೆ ಮಾತ್ರ ಮನುಷ್ಯನೇ ಆಗಬೇಕು, ಅದು ಭಾರಿ ವಿಶೇಷ. ಅಂದರೆ ತಿನ್ನೋದಕ್ಕೆ ಪ್ರಾಣಿ ಆದರೆ ಸಾಕು, ಈ ಒಂದು ಉಪವಾಸ ಆದರೆ ವ್ರತ ಮಾಡಲಿಕ್ಕೆ ಮಾತ್ರ ಅವನು ಮನುಷ್ಯನೇ ಆಗಬೇಕು. ಮಾಡದೆ ಹೋದರೆ ಮನುಷ್ಯ ಪಶು ಅಂತ ಕರೀತಾರೆ, ಅದಕ್ಕೆ ಮನುಷ್ಯ ರೂಪದ ಪಶು ಅಂತಲೇ ಅವನಿಗೆ ಹೆಸರು. ಯಾಕೆ ಉಪಯೋಗ ಮಾಡಿಕೊಡ್ತಾ ಇಲ್ವಲ್ಲ, ಏನು ಪ್ರಯೋಜನ? ಅದು ಅಡಿಯ ಸ್ಟೂಡೆಂಟ್ ಅಂತ ಕೇಳ್ತಾರೆ ನೋಡಿ, ಕ್ಲಾಸ್ಗೆ ಅಟೆಂಡ್ ಮಾಡದೆ ಹೋಗಿಬಿಟ್ರೆ ವಿದ್ಯಾರ್ಥಿನೇ ನೀನು ಅಂತ ಕೇಳ್ತಾರೆ. ಏಕಾದಶಿ ವ್ರತಗಳನ್ನು ಮಾಡದೆ ಹೋದರೆ ಸಾಧಕನೇನೇ ನೀನು? ಜಿಜ್ಞಾಸುವ? ಮೋಕ್ಷದ ಯೋಚನೆ ಮಾಡ್ತಾ ಇದ್ದೀಯಾ? ಮಾಡ್ತಾ ಇಲ್ಲ ಅಂತ ಅರ್ಥ. ಈ ದೃಷ್ಟಿಯಿಂದ ಏಕಾದಶಿ ವ್ರತವನ್ನು ಪರಮಾತ್ಮ ಶುರು ಮಾಡಿದ್ದು ಏಕಾದಶಿನೇ. ಮಧ್ಯ ಮಧ್ಯೆ ಹೇಳ್ತಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯಾವಾಗ ಏಕಾದಶಿ ವ್ರತವನ್ನು ಮಾಡ್ತಾನಲ್ಲ, ಸಾರಾಸಾರ ವಿವೇಕ ಜ್ಞಾನ ಬರುತ್ತಾಗಲಿ ಅವನಿಗೆ, ಯಾವುದರಲ್ಲೇನಿದೆ ಯಾವುದರಲ್ಲೇನಿಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಇನ್ನೊಂದು ಯೋಚನೆ ಮಾಡ್ತಾನೆ, ನಾಳೆ ದ್ವಾಸ್ಯಪಾಳ ಅಡಿಗೆ ಯಾವುದಿದ್ರೆ ಚೆನ್ನಾಗಿರುತ್ತೆ, ಅಲ್ಲೇ ಒಂಥರ ಅವನು ಯೋಚನೆ ಯಾವುದು ಇರಬಹುದು. ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋದರೆ ಬಹುಶಃ ಅದಕ್ಕೊಳ್ಳೆ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ, ಇದು ಭಾರಿ ಹಿತ ಆಗ್ಬೋದು ಅಂತ ಹೇಳ್ತಾರೆ. ನೋಡಿ ಆ ನಾಳೆ ಸ್ವಲ್ಪ ಶಾರ್ಪನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಈ ರೀತಿ ಒಂದೊಂದು ದಿವಸ ಒಂದೊಂದು ಥರ ಶಾರ್ಪನ್ ಆಗ್ತಾ ಹೋದಂತ ಕೊನೆಗೆ ಹೇಳ್ತಾರೆ, ಇದ್ಯಾವುದೋ ಪ್ರಯೋಜನ ಇಲ್ಲ, ಬ್ರಹ್ಮಜ್ಞಾನವೇ ಪ್ರಯೋಜನ. ಇನಿತು ಸಂತೋಷ ಬರಬರಿಗಾಗಲಿ ನಿನ್ನ ನೆನೆಹೆನಗೆ ಸಂತೋಷ ರಂಗ ವಿಠಲ ರೇಯ ಅನ್ನೋ ಒಂದು ರೀತಿಯೊಳಗೆ ದೇವ್ರ ಬಗ್ಗೆ ತುಂಬ ಆಸಕ್ತನಾಗ್ತಾನೆ. ಇದು ಮುಂದಿನ ಮುಖ. ರಜೋಗುಣ ಬಂದುಬಿಟ್ರೆ ಆಸೆ ಶುರುವಾಗಿಬಿಡುತ್ತಾಗಲೇ. ರಜಸೋ ಲೋಭ ಏ ವಚ, ಲೋಭ ಬಂತೋ ರಜೋಗುಣದ ಆಸ್ಪೆಕ್ಟ್ ಅಂತ ಅರ್ಥ. ಇನ್ನು ಲೋಭನೂ ಇಲ್ಲ ಜ್ಞಾನನೂ ಇಲ್ಲ, ನಿದ್ದೆ ಹೊಡಿತಿರ್ತಾನೆ, ಕುಡಿದು ಬಿದ್ದುಬಿಟ್ಟಿರ್ತಾನೆ, ತಮೋಗುಣ ತುಂಬಿಕೊಂಡು ಹೋಗಿದೆ ಅಂತ ಅರ್ಥ. ಇವೆಲ್ಲ ಈ ಮದ್ಯಪಾನ ಮಾಡೋದರಲ್ಲಿ ಧೂಮಪಾನ ಮಾಡೋದರಲ್ಲಿ ತಮೋಗುಣ ತುಂಬಿರುತ್ತೆ ಅಂತ ಹೇಳ್ತಾನೆ. ತಮೋಗುಣ ತುಂಬಿರೋದ್ರಿಂದ ಅವನ ತಲೆಯ ವಿಚಾರವನ್ನು ಬ್ಲಾಕ್ ಮಾಡುತ್ತೆ, ಆಮೇಲೆ ಬ್ಲಡ್ನ ಆಲ್ಟ್ರೇನು ಬ್ಲಾಕ್ ಮಾಡುತ್ತೆ, ಬಿಡೋದಿಲ್ಲ. ಈ ಕಡೆ ಬ್ಲಡ್ ಸರ್ಕ್ಯುಲೇಷನ್ಗೂ ಅಫೆಕ್ಟ್ ಮಾಡುತ್ತೆ, ಆ ಕಡೆ ಬುದ್ಧಿ ಓಡೋದನ್ನು ಅಫೆಕ್ಟ್ ಮಾಡುತ್ತೆ. ಅದು ಗೊತ್ತಿದೆ, ಇವತ್ತು ದೇಹಕ್ಕೆ ಇವತ್ತು ಬುದ್ಧಿ ಕೆಡುತ್ತಾರೆ, ಜರ ತರಿಕರಿಸ್ಕೊಳ್ಳೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗುತ್ತಾರೆ, ಗಾಬರಿ ಆಗಿಬಿಡ್ತಾನೆ ಇಮಿಡಿಯೇಟ್ಲಿ. ದೇಹದ ಬಗ್ಗೆ ಎಚ್ಚರ ಅವನ ಜೀವದ ಬಗ್ಗೆ ಇಲ್ಲ. ದೇಹಕ್ಕೆ ಬೆಲೆ ಯಾವಾಗ? ಜೀವ ಇದ್ರೇನೆ. ಆ ಜೀವದ ಯೋಗಕ್ಷೇಮನೆ ನೋಡದೆ ಹೋದರೆ ದೇಹ ಇದ್ದೇನು ಪ್ರಯೋಜನ? ಅಂದಮೇಲೆ ತಮೋಗುಣ ಅಂಬುದು ಭಾರಿ ಅಸಹ್ಯವಾದದ್ದು. ಆದರೆ ಯಾವಾಗ ದೇಹದಲ್ಲಿದೆ ಏನು ಮಾಡಬೇಕಾದನ ತುಳಿಬೇಕಾದ್ರೆ ತಮೋಗುಣವನ್ನು ಮೆಟ್ಟಿ ನಿಲ್ಲಬೇಕು. ಅಸ ಹಾಗೆಲ್ಲ ಮೆಟ್ಲಕ್ಕೆ ಬರೋದಿಲ್ಲ. ಹೇಗೆ ಮೆಟ್ಟಬೇಕಾದನ ಸತ್ವಗುಣ ಜಾಸ್ತಿ ಮಾಡ್ಕೋತಾ ಹೋಗಿ, ತಮೋಗುಣ ಕೆಳಗೆ ಹೋಗಲೇಬೇಕಾಗತ್ತಾಗ. ಸತ್ವಗುಣ ಜಾಸ್ತಿ ಮಾಡಿದರೆ ಆ ತಮಗುಣ ತಾನು ಮೆಟ್ಟುತ್ತದು. ಆ ದೃಷ್ಟಿಯಲ್ಲಿ ಸತ್ವಗುಣವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಒಳ್ಳೊಳ್ಳೆ ಗ್ರಂಥ ಓದೋದು, ವ್ರತಗಳನ್ನು ಮಾಡೋದು, ಸತ್ಯವನ್ನು ಆಡೋದು, ಇದೆಲ್ಲ ಕೂಡ ಸತ್ವಗುಣದ ವೃದ್ಧಿಯ ಶ್ರೇಷ್ಠವಾದ ಕೆಲಸ. ಇದು ತಮೋಗುಣ ಕೆಳಗೆ ಬಿದ್ದು ಆಸೆ ಮೇಲೆ ಬಂದು ಅದರ ಮೇಲೆ ಜ್ಞಾನ ಬರಬೇಕು. ಆ ಅವಸ್ಥೆಯಲ್ಲಿ ಯಾವಾಗಲೂ ಉಳ್ಕೊಂಡು ಬಿಟ್ಟಿವೋ ನಮ್ಮ ಜೀವನ ಸಾರ್ಥಕ. ಅರ್ಜುನ, ಈ ಸಿದ್ಧಿ ಬೇಕು. ಈ ರೀತಿ ಬದುಕಿದರೆ ಕೊನೆಗೇನಾಗುತ್ತೆ ಗೊತ್ತಾ? ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೇ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣ ವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ. ಅವರ ಜೀವನದ ಫಲಶ್ರುತಿ ಇಲ್ಲಿ ಹಾಳಾಗೋದಲ್ಲ, ಮುಂದೆನೂ ಪೂರ್ತಿ ಹಾಳಾಗಿ ಹೋಗಿಬಿಡ್ತಾನೆ. ಇಲ್ಲಿ ಫೇಲಾದ ಅಲ್ಲ, ಒಂದು ಕೆಲಸ ಸಿಗೋದಿಲ್ಲ, ಸಿಕ್ಕ ಕೆಲಸದಲ್ಲಿ ಉಳಿಯೋದಿಲ್ಲ, ಸಂಬಳ ಸಾಕಾಗೋದಿಲ್ಲ, ಬೀದಿ ಪಾಲಾಗ್ತಾನೆ. ಇವ ಬರೀ ಫೇಲ್ ಅಂತ ಅಷ್ಟೇ ಅಲ್ಲ, ಅವನ ಜೀವನದಲ್ಲೇ ಅದೊಂದು ಡೌನ್ಫಾಲ್ ಶುರುವಾಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಒಳ್ಳೆ ಪಾಸ್ ಆಗಿಬಿಟ್ಟನೋ ಒಳ್ಳೊಳ್ಳೆ ಬಂತು ಮೇಲೆ ಹೋಗಲಿಕ್ಕೆ ಶುರುವಾಗ್ತಾನೆ ಇಮಿಡಿಯೇಟ್ ಆಗಿ. ಸತ್ವಗುಣದಲ್ಲಿದ್ದವನು ಮೇಲೆ ಹೋಗ್ತಾನೆ ಇರ್ತಾನೆ. ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ, ಅದರ ಮೇಲೆ ವೈಕುಂಠ ಲೋಕವನ್ನು ತಲುಪ್ತಾನೆ. ಮೇಲೆ ಹೋಗಬೇಕು ಅಂತಿದ್ರೆ ಸತ್ವಗುಣದ ಹೊರತು ಬೇರೆ ದಾರಿನೇ ಇಲ್ಲ. ಮಧ್ಯೆ ರಜೋಗುಣ ಇದ್ರೆ ಮಧ್ಯೆ ಅಲ್ಲೇ ಇರ್ತಾನೆ, ಮುಂದಕ್ಕೆ ಹೋಗೋದೇ ಇಲ್ಲ. ಇನ್ನು ತಮೋಗುಣ ಬಂದುಬಿಟ್ರೆ ಅಂತಂದು ಅವನು ಪೂರ್ತಿ ನಾಶಕ್ಕೆ ಗುರಿಯಾಗ್ತಾರೆ ಅರ್ಜುನ. ಆದ್ದರಿಂದ ಈ ರೀತಿ ಇರಬೇಕು. ಇದೆಲ್ಲ ಕೇಳಿದಾಗ ಭಾರಿ ಖುಷಿಯಾಯಿತು ಅರ್ಜುನನಿಗೆ. ಕೊನೆಗೆ ಎಚ್ಚರಿಸ್ತಾನೆ ಪರಮಾತ್ಮ, ಅರ್ಜುನ ಇಷ್ಟಾದರೂ ಸಾಲದು, ಮತ್ತೆ ಈ ಗುಣಗಳು ಸತ್ವಗುಣ ಇದೆಯಲ್ಲ ಅದನ್ನು ದಾಟಿ ಇನ್ನೂ ಮೇಲೆ ಹೋಗಬೇಕು ಅಂತ ಹೇಳ್ತಾನೆ. ಸತ್ವಗುಣನ ದಾಟಿ ಇನ್ನೂ ಮೇಲೆ ಹೋಗಬೇಕು, ಮೂರು ಗುಣಗಳ ಬಂಧ ಕಳಿಸ್ಕೊಂಡ್ಬಿಡಬೇಕು. ಆಗ ಗುಣಾತೀತ ಸವುಚ್ಯತೆ, ಅವನ ಗುಣಾತೀತ ಅಂತ ಕರೀತಾನೆ. ಗುಣದ ಎಫೆಕ್ಟ್ ಪೂರ್ತಿ ದಾಟಿ ಹೋಗಬೇಕು. ಮೊದಲು ಹೇಳಿದೆ ಈ ಮಾತನ್ನು, ಕೆಟ್ಟ ಕಾಲೇಜು ಬಿಡಬೇಕು ಅಲ್ಲ, ಒಳ್ಳೆ ಕಾಲೇಜನ್ನು ಬಿಡಲೇಬೇಕು. ಕೆಟ್ಟ ಕಾಲೇಜನ್ನು ಬಿಟ್ಟು ಒಳ್ಳೆ ಕಾಲೇಜಿಗೆ ಸೇರಬೇಕು. ಒಳ್ಳೆ ಕಾಲೇಜನ್ನು ಕೋರ್ಸ್ ಮುಗಿಸಿಬಿಟ್ಟು ಬಿಡಬೇಕು. ಏ ಒಳ್ಳೆ ಕಾಲೇಜ್ ಅಲ್ಲೇ ಉಳ್ಕೊಂಡ್ಬಿಟ್ರೆ ಗೋವಿಂದ, ಏ ಭಾರಿ ಒಳ್ಳೆ ಕಾಲೇಜ್ ಸೀಟ್ ಸಿಕ್ಬಿಟ್ಟಿದೆ, ಜನ್ಮ ಪೂರ್ತಿ ಇದ್ದಾನೆ, ದಡ್ಡ ಅಂತ ಕರೀತಾನೆ. ಸತ್ವಗುಣ ಹಾಗೆ ಒಳ್ಳೆಯದೇ, ಸ್ಟಿಲ್ ಅದನ್ನು ಬಿಡಬೇಕು. ಮತ್ತೆ ಬಿಟ್ಟು ಗುಣಾತೀತನಾಗಬೇಕು ಅಂತ ಹೇಳ್ತಾನೆ. ಅದೇ ಗುಣತ್ರಯ ವಿಭಾಗ ಯೋಗ, ಅದು ಗುಣತ್ರಯ ವಿಭಾಗ ಯೋಗ. ಇವತ್ತು ರಾಯರಂಥವ್ರು ಮನಸ್ಸು ಮಾಡಿದ್ರೆ ಇವತ್ತು ಇಲ್ಲೇ ಇರಬಹುದಾಗಿತ್ತು. ಬೇಕಾದ್ರೆ ಅವರು ವಾದಿರಾಜರು, ರಾಯರು, ವ್ಯಾಸರಾಜರಂಥವರೆಲ್ಲ ಇವತ್ತು ಇಲ್ಲೇ ಇರಬಹುದಾಗಿತ್ತು. ಅವ್ರು ಇರಲಿಲ್ಲ, ಯಾಕೆ ಗೊತ್ತೇನು? ಇರ್ಲಕ್ಕೆ ಆಗಲಿಲ್ಲ ಅಂತಲ್ಲ, ಇರ್ಲಕ್ಕೆ ಬೇಕಿರಲಿಲ್ಲ ಅವರಿಗೆ. ಇದಕ್ಕಿಂತ ಒಳ್ಳೆ ಲೋಕ ಕಾದಿರಬೇಕಾದ್ರೆ ಇಲ್ಲಾಕಿರಬೇಕು. ಆ ರೀತಿ ಯೋಚನೆ ಮಾಡಬೇಕು, ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ಇವತ್ತು ಕಾಲೇಜಲ್ಲಿ ಫಸ್ಟ್ ಬಂದು ಯೂನಿವರ್ಸಿಟಿ ಕಡೆ ಮುಖ ಮಾಡ್ತಾನಲ್ಲ, ಆ ಥರ ಮೇಲೆ ಹೋಗಬೇಕು ಇನ್ನೂ ಕೂಡ. ಅದು ಜೀವನದ ಗುರಿ ಆಗಬೇಕು ಅರ್ಜುನ. ಮೂರು ಗುಣವನ್ನು ದಾಟಬೇಕು. ಆಗ ಮೂರು ಗುಣ ದಾಟದೆ ಅವನು ಹೇಗಿರ್ತಾನೆ ಅಂತ ಕೇಳಿದರೆ, ಮಾಂಚಯೋ ಅಭಿವಿಚಾರೇಣ ಭಕ್ತಿ ಯೋಗೇನ ಸೇವತೆ ಭಕ್ತಿಮಯಿ ಪರಾಮಕೃತ್ವ ಅಂತ ಹೇಳ್ತಾ ಮುಂದುವರಿಸ್ತಾ ಪರಮಾತ್ಮ, ಬ್ರಹ್ಮ ಭೂಯಾಯ ಕಲ್ಪತೆ, ಯಾವನು ನನ್ನಲ್ಲಿ ಸದಾಕಾಲ ಭಕ್ತಿಯನ್ನು ಮಾಡ್ತಾನೆ ಅವನು ಎಲ್ಲ ಗುಣಗಳನ್ನು ಮೆಟ್ಟಿ ನಿಲ್ಲಕ್ಕಾಗತ್ತೆ ಅಂತ ಹೇಳ್ತಾನೆ. ಯಾಕೆ ಗೊತ್ತೇನು? ನಮ್ಮಿಂದ ಸಾಧ್ಯವಾಗೋದಿಲ್ಲ ಅದು, ಗುಣಗಳನ್ನು ಮೆಟ್ಟಿ ನಿಲ್ಲಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ. ಯಾಕೆ? ಗುರು ಯಾರ ಕಂಟ್ರೋಲ್ನಲ್ಲಿರೋದು? ಭಗವಂತನ ಕೈಯಲ್ಲಿರೋದು. ಆದ್ದರಿಂದಾಗೇ ಅವನನ್ನು ಯಾವಾಗ ಆರಾಧನೆ ಮಾಡ್ತೇವೆ ಆಗ ಗುಣಗಳನ್ನು ಮೀರಿ ನಿಲ್ಲಕ್ಕಾಗುತ್ತೆ ಅಂತ ಹೇಳ್ತಾರೆ. ಹೋಗೋ ಬಸ್ ನಿಲ್ಲಕ್ಕೆ ಹೋಗಿ, ಕೈಕಾಲು ಮುರಿದೋಗುತ್ತೆ, ಪ್ರಾಣನೇ ಹೋಗುತ್ತೆ. ಹೋ ಬಸ್ ಹೋಗ್ತಾ ಇದೆ, ಇಳಿಲಕ್ಕಾಗೋದಿಲ್ಲ, ಆಗ ಡ್ರೈವರ್ಗೆ ರಿಕ್ವೆಸ್ಟ್ ಮಾಡಿ ನಿಲ್ಲಿಸ್ತಾನೆ, ಇಳಿದು ಬಿಡಿ ಆರಾಮಾಗಿ ಇಳಿದೋಗ್ಬಿಡ್ಬೋದು. ಅದು ಇಳಿಯೋ ನಿಂತು ಬಸ್ನಿಂದ ಇಳಿದ್ರೆ ಎಷ್ಟು ಸುಲಭ, ಹೋಗೋ ಬಸ್ನಿಂದ ಇಳಿಲಕ್ಕಾಗೋದಿಲ್ಲ. ಈ ಗುಣಗಳ ಬಂಧನ ಹಾಗೆ, ಹಾಗೆಲ್ಲ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಡ್ರೈವರ್ನ ಕೇಳಿ ನಿಲ್ಲಿಸಿಬಿಡ್ತಾನಲ್ಲ. ಯಾವಾಗ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ, ನನ್ನಲ್ಲಿ ಖಚಿತವಾದ ಭಕ್ತಿಯನ್ನು, ನಿರ್ಮಲವಾದ ಭಕ್ತಿಯನ್ನು ಯಾವಾಗ ಮಾಡ್ತಾನೆ ಆಗ ಅವನು ಬ್ರಹ್ಮ ಭೂಯಾಯ ಕಲ್ಪತೆ, ಎಲ್ಲ ಜಂಜಾಟವನ್ನು ದಾಟಿಬಿಡ್ತಾನೆ, ಸುಖವಾಗಿ ನನ್ನ ಬಳಿಗೆ ಬರ್ತಾನೆ ಅಂತ ಪರಮಾತ್ಮ ಹೇಳ್ತಾ, ಅರ್ಜುನ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಎಲ್ಲ ಲಕ್ಷ್ಮೀದೇವಿಗೂ ನಾನೇ ನೆಲೆ. ಮತ್ತೆ ಎಲ್ಲ ಶಾಶ್ವತ ಧರ್ಮಸ್ಯ, ಎಲ್ಲ ಸುಖಸ್ಯ ಏಕಾಂತಿಕಸ್ಯ ಚ, ನಿತ್ಯ ಸುಖ ಬೇಕು ಅಂತ ಅಪೇಕ್ಷೆ ಇದೆ ತಾನೇ, ನನ್ನ ಬಳಿ ಬರಬೇಕು. ಕೆಲವರು ಇರ್ತಾರೆ ದೇವರು ಕಟ್ಕೊಂಡು, ನಾವೇನು ಮಾಡಬೇಕಾಗಿದೆ, ಸುಖವಾಗಿದ್ದರೆ ಸಾಕು ಅಂತ ಹೇಳ್ತಾರೆ. ಇವತ್ತು 15 ಪಟ್ಟು ಹುಡುಗನ ಕೇಳಿ, ನಾನು ಸುಖವಾಗಿರೋ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾನೆ. ತಮಾಷೆ ಅನಿಸ್ತು, ಏನು ಎಂಜಾಯ್ ಮಾಡ್ತಾನೆ ಈ ಮಧ್ಯೆ ಇವನು? ಎಷ್ಟು ಎಂಜಾಯ್ ಮಾಡಿದ್ರೆ ವಯಸ್ಸಾಗೋ ತಪ್ಪೋದಿಲ್ವೋ? ಏನು ಎಂಜಾಯ್ ಮಾಡಿದ್ರೆ ದೇಹಕ್ಕೆ ಶಕ್ತಿ ಇಲ್ವೋ? ಕೊನೆಗೊಂದು ದಿವಸ ಎಲ್ಲ ಕಚ್ಚಲೇಬೇಕು ಅವನೀಗ. ಅವನ ಎಂಜಾಯ್ಮೆಂಟ್ ಏನು ಅರ್ಥ ಇದೆ? ಈಗ ಪ್ರಯೋಜನ ಇಲ್ಲ. ನಿಜವಾಗ್ಲು ಎಂಜಾಯ್ ಮಾಡ್ಬೇಕಾ ನೀನೀಗ? ಫಸ್ಟ್ ಮೋಕ್ಷಕ್ಕೆ ಹೋಗಬೇಕಾಗಿದೆ. ಅರ್ಥ ಮಾಡಿಕೊಳ್ಳಿ, ಸುಲಭ ಚೆನ್ನಾಗಿ ಆಟ ಆಡಬೇಕಾ? ಪರೀಕ್ಷೆ ಮುಗಿಸಿ ಆಟ ಆಡು, ಫಸ್ಟ್ ಕ್ಲಾಸಾಗಿ ಆಡ್ಬೋದು. ಪರೀಕ್ಷೆ ಫೇಲಾಗಿ ಆಟ ಆಡ್ತಿದ್ರೆ ಅಲ್ಲೂ ಫೇಲ್ ಆಗ್ತಾರೆ. ಅಫೆಕ್ಟ್ ಮಾಡುತ್ತಲ್ಲ ಅಲ್ಲೂ ಡಲ್ ಆಗಿಬಿಡ್ತಾರೆ. ಅಂದರೆ ಒಂದರಿಂದ ಯಾವಾಗ ಯಶಸ್ವಿ ಆಗ್ತೇವಲ್ಲ ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲವಾಗುತ್ತೆ. ನೀವು ದೇವರು ಬೇಡ ಬಿಟ್ಟುಬಿಡಿ, ಸುಖ ಬೇಕು ಅಂತ ತಾನೆ? ಸುಖ ಕೊಡೋದು ಯಾರು ಗೊತ್ತಾ? ದೇವರೇನೆ. ಸುಖಸ್ಯ ಏಕಾಂತಿಕ ಸ್ಯಚ, ಏಕಾಂತಿಕ ಸುಖ ಅಂದರೆ ಏನು ಗೊತ್ತೇನು? ಅಬ್ಸಲ್ಯೂಟ್ ಬ್ಲಿಸ್, ದುಃಖ ಬರಲೇಬಾರದು, ಶಾಶ್ವತ ಸುಖ ಬೇಕು. ಅದನ್ನು ಕೊಡೋದು ಭಗವಂತ ಒಬ್ಬನೇ ಹೊರತು ಬೇರೆ ಯಾರೂ ಕೊಡ್ಲಿಕ್ಕಾಗೋದಿಲ್ಲ. ಅಂದ ಮೇಲೆ ಸುಖ ಬೇಕೋ ನನ್ನ ಹತ್ರ ಬನ್ನಿ, ಜ್ಞಾನ ಬೇಕೋ ನನ್ನ ಹತ್ರ ಬನ್ನಿ, ಪರಮಾತ್ಮ ಕೇಳ್ತಾನೆ. ಅಷ್ಟೇ ಅಲ್ಲ, ಶಾಶ್ವತಸ್ಯ ಚ ಧರ್ಮಸ್ಯ, ಶಾಶ್ವತದ ಧರ್ಮ ಇದೆಯಲ್ಲ ಅದಕ್ಕೂ ನಾನೇ ಆಗಬೇಕು. ಅರ್ಜುನ ಈ ರೀತಿ ತಿಳಿದು ಆರಾಧನೆ ಮಾಡಿದರೆ ಸಂಶಯ ಇಲ್ಲ ಅಂಥೇಳಿ ಗುಣತ್ರಯ ವಿಭಾಗ ಯೋಗವನ್ನು ಮುಗಿಸಿಬಿಟ್ಟು ಈಗ ಗುಣಗಳು ಹೇಗೆ ಬಂಧನ ಮಾಡುತ್ತೆ ಅಂತ ಹೇಳಿದನಲ್ಲ, ಈ ಗುಣಗಳ ಸ್ಟೇಜ್ ಎಲ್ಲಿ ಬರುತ್ತೆ ಅಂತ ಪರಮಾತ್ಮ ತೋರಿಸ್ತಾನೆ. ಒಟ್ಟು ಬಂಧದೊಳಗೆ ನಮ್ಮ ಗುಣಗಳ ಸ್ಟೇಜ್ ಎಲ್ಲಿ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ 15ನೇ ಅಧ್ಯಾಯದಲ್ಲಿ ಪರಮಾತ್ಮ ಅನೇಕ ವಿಚಾರಗಳನ್ನು ಹೇಳುತ್ತಾನೆ. 15ನೇ ಅಧ್ಯಾಯ ತುಂಬ ಅಮೂಲ್ಯವಾದಂಥ ಅಧ್ಯಾಯ. ನಮಗೆ ಅಮೂಲ್ಯ ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನಿತ್ಯ ಪಾರಾಯಣ ಮಾಡಿ ಆಗ ಓ ಭಾರಿ ಇಂಪಾರ್ಟೆಂಟ್ ಅಂತ ನಮಗೆ ಅನಿಸೋದು. ಇಲ್ಲದೆ ಹೋದರೆ ಇಂಪಾರ್ಟೆಂಟ್ ಅನಿಸೋದೇ ಇಲ್ಲ. ಅದಕ್ಕೆ ಭಗವದ್ಗೀತೆ 15ನೇ ಅಧ್ಯಾಯ ಯಾತಕ್ಕೆ ಬೆಲೆ ಅಂದರೆ ನಿತ್ಯ ಪಾರಾಯಣ ಮಾಡಿ ಅಂತ ಹೇಳಿದರು. ಅದು ಭಾರಿ ಮುಖ್ಯ. ಅದು ಇನ್ನೂ ಇಂಪಾರ್ಟೆಂಟ್ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಅದು ಮಾಡಿದವರು ಊಟ ಹಾಕೋದಿಲ್ಲ, ಆಗ ಇನ್ನೂ ಜಾಸ್ತಿ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಈಗ 15ನೇ ಅಧ್ಯಾಯ ಭಗವದ್ಗೀತೆ ಹೇಳಿದ ಮೇಲೆ ಊಟ ಮಾಡಬೇಕು, ಹೊರತು ಬಂದು ಊಟ ಮಾಡೋಾಗಿಲ್ಲ. ಅದೊಂದು ನಿಯಮ. ಇವತ್ತು ಭಗವದ್ಗೀತೆ ಅಂತಲೇ ಗೊತ್ತಿಲ್ಲದವ್ರು ಊಟ ಮಾಡ್ತಾರಲ್ಲ ಅಂತ ಕೇಳಿದರೆ, ಊಟ ಮಾಡ್ತಾರೆ ಮೈಗೆ ಹತ್ತೋದಿಲ್ಲ ಅಂತ ಅರ್ಥ, ಜೀರ್ಣವಾಗೋದಿಲ್ಲ. ರಿಜಿಸ್ಟರ್ ನಂಬರ್ ಹಾಕಿದ್ರೆ ಕೊಟ್ಟರೆ ಏನಾಗುತ್ತೆ? ನಾನು ಕೊಟ್ಟುಬಿಟ್ಟಲ್ಲ ಅಂತ ಕೇಳಿದರೆ, ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಬ್ಮಿಟ್ ಮಾಡಬೇಡ ಅಂತ ಹೇಳಿದರು. ಹಾಕಿದ್ರೆ ಸಬ್ಮಿಟ್ ಮಾಡಿಬಿಟ್ಟ. ಬಂದು ಮನೆಗೆ ಯಾರು ಮಾಡಲಿಲ್ಲ ಅಂತ ಕೇಳಿದರು. ಇಲ್ಲ ಅಂತ ಕೇಳಿದ. ರಿಜಿಸ್ಟರ್ ನಂಬರ್ ಹಾಕಲೇ ಇಲ್ಲ ಅಂತ ಕೇಳಿದ. ಮತ್ತೆ ಹ್ಯಾಕ್ ಸಬ್ಮಿಟ್ ಮಾಡಿದ್ರೆ? ಮಾಡಿಬಿಟ್ಟನಲ್ಲ. ನೀನು ಹಾಕಿ ಮಾಡಿದ್ರೆ ಹಾಕದೆ ಮಾಡಿದ್ರೆ ಏನಾಗುತ್ತೆ ನೋಡೋಣ ಅಂತ ಹೇಳಿದ. ಇವೊಂದು ಡೆಡ್ ಲೆಟ್ರ್ ಬಾಕ್ಸ್ ಹೋದಾಗ ಹೋಯ್ತು, ಆ ಒಂದು ರಿಸಲ್ಟ್ ವಾಪಸ್ ಬಂತು. ಇವತ್ತು ಹಾಗೆ ತಿಂದರೆ ರಿಜಿಸ್ಟರ್ ನಂಬರ್ ಬರೀದೇ ಎಂಟ್ರಿ ಮಾಡಿದ್ರೆ ಹಾಗೋ ಹಾಗೆ ಎಲ್ಲ ವೇಸ್ಟ್. ಅದು ಒಂದು ಡಸ್ಟ್ಬಿನ್ಗೆ ಹಾಕಿದಾಗ ಲೆಕ್ಕ. ಭಗವದ್ಗೀತೆ 15ನೇ ಅಧ್ಯಾಯವನ್ನು ತಿಳ್ಕೊಳ್ಳೋದೇನೆ, ಅದರ ಅರ್ಥವನ್ನು ಅನುಸಂಧಾನ ಮಾಡ್ದೇನೆ, ಪಾರಾಯಣ ಮಾಡ್ದೇನೆ, ಊಟ ಮಾಡ್ತೇವೆ ಅಂದರೆ ಆ ಊಟ ದೇವತೆಗಳಿಗೆ ಮುಟ್ಟೋದಿಲ್ಲ. ಆದ್ದರಿಂದ ನಾವು ತಿಂದರೂ ಕೂಡ ತಿಂದೇ ಇದ್ದಾಗೆ ಏನು ದುಃಖ ಪಡಬೇಕೋ ದುಃಖ ಪಡಬೇಕಾಗತ್ತೆ. ಆದರೆ 15ನೇ ಅಧ್ಯಾಯ ಭಗವದ್ಗೀತೆ ಹೇಳಿಬಿಟ್ರೆ ಊಟ ಮಾಡೋಕ್ಕೆ ಅಧಿಕಾರ ಬರುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಮೊದಲು ಮುಂದೆ ಇಲ್ಲೇ ಹೇಳ್ತಾರೆ, ಆದ್ದರಿಂದ ಯೋಚನೆ ಮಾಡೋ ಕಾರಣ ಇಲ್ಲ. ಇದು ಭಗವದ್ಗೀತೆಯ ಅತಿ ಚಿಕ್ಕ ಅಧ್ಯಾಯಗಳಲ್ಲಿ ಒಂದು, ಅದೊಂದು ವಿಶೇಷ. ಅತಿ ಚಿಕ್ಕ ಅಧ್ಯಾಯ ಭಗವದ್ಗೀತೆಯಲ್ಲಿ ಎರಡು, ಒಂದು 12ನೇದು ಒಂದು 15ನೇದು. ಎರಡಕ್ಕೆ ಅಂದರೆ ಅದರಲ್ಲೂ 20 ಶ್ಲೋಕ, ಇದರಲ್ಲೂ 20 ಶ್ಲೋಕ. 20 ಶ್ಲೋಕಗಳು ಎರಡು ಅಧ್ಯಾಯಗಳಲ್ಲಿ ಇದು ಒಂದೇ. ಆ ಎರಡು ಅಧ್ಯಾಯಗಳಲ್ಲಿ ಮಾತ್ರ ಸಾಮ್ಯ ಇದೆ. ಅದು ಭಕ್ತಿಯೋಗ, ಇದು ಪುರಾಣ ಪುರುಷೋತ್ತಮ ಯೋಗ ಅಂತ ಇದಕ್ಕೆ ಹೆಸರು. ಪುರುಷೋತ್ತಮ ಯೋಗ ಅಂತಲೇ ಕರೆದಿದ್ದಾರೆ. ಏನಿದೆ ಅಷ್ಟು ಚಿಕ್ಕ ಅಧ್ಯಾಯಕ್ಕೆ ನೋಡಿ, ಪಾರಾಯಣ ಮಾಡಿ ಅಂತ ಕೊನೆಯದು ಇಟ್ಬಿಡಿದ್ರೆ ಪಚಿತಾಗ 78 ಶ್ಲೋಕ. ಕೊನೆಯ ಅಧ್ಯಾಯ ಪಾರಾಯಣ ಊಟ ಮಾಡಿ ಅಂದರೆ 3 ಸತ್ತು ಹೇಳಬೇಕಾಗ್ತಿತ್ತು ಹೆಚ್ಚು ಕಡಿಮೆ. 78 ಶ್ಲೋಕ ಇದೆ, 23ರಲ್ಲ ಇನ್ನೂ ಜಾಸ್ತಿ ಆಗಿಬಿಡ, 4ರಷ್ಟು ಆಗೋದು ಹೆಚ್ಚು ಕಡಿಮೆ. 1/4 ಅಷ್ಟು ಭಾಳ ಚಿಕ್ಕ ಅಧ್ಯಾಯ ಇಟ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಶ್ಲೋಕ ಇಲ್ಲ, ಮತ್ತೆ ಸಣ್ಣ ಸಣ್ಣ ಶ್ಲೋಕಗಳು. ಮೊದಲೊಂದು 2 ಶ್ಲೋಕ ಬಿಟ್ಟುಬಿಟ್ರೆ 2 ಸಣ್ಣ ಶ್ಲೋಕಗಳು. ಮತ್ತೆ ಕಷ್ಟ ಇರೋ ಭಾರಿ ಸುಲಭವಾದ ಶ್ಲೋಕಗಳು. ಭಗವದ್ಗೀತೆ ಶ್ಲೋಕಗಳೇ ಸುಲಭ, ಅದರ ವಿಚಾರಾತು ಭಾರಿ ಸುಲಭ. ಚಿನ್ನ ಕ್ಯಾರಿ ಮಾಡೋದು ಭಾರಿ ಸುಲಭ, ಯಾಕೆ ಗೊತ್ತೇನು? KG ತೊಗೊಂಡ್ರೆ ಇಷ್ಟೇ ಇಷ್ಟೇ ಇರುತ್ತೆ, KG ತೊಗೊಂಡ್ರೆ ಕೂಡ ಇಷ್ಟೇ ಇರುತ್ತೆ. ಅದು ಈಕ್ವಲೆಂಟ್ ಏನಾದ್ರೆ ನೀವು ಅಕ್ಕಿ ಬೇಳೆ ತೊಗೊಂಡ್ಬಿಟ್ರೆ ಗೋವಿಂದ, ಒಂದು ಗಾಡಿ ಮಾಡಬೇಕಾಗುತ್ತೆ, ಗಾಡಿ ಮಾಡಿದ್ರೆ ಸಾಕಾಗುತ್ತೆ, ಉಚ್ಚ ಬಟ್ಟೆ ಅಂತ ಹೇಳಬೇಕಾಗುತ್ತೆ. ಆದರೆ ಚಿನ್ನ ಕ್ಯಾರಿ ಮಾಡೋದು ಭಾರಿ ಸುಲಭ. ಅದಕ್ಕೇನೆ ಭಗವದ್ಗೀತೆ ಚಿಕ್ಕ ಅಧ್ಯಾಯ, ಕ್ಯಾರಿ ಮಾಡೋದು ಭಾರಿ ಸುಲಭ. ಭಗವದ್ಗೀತೆನೇ ಚಿಕ್ಕದು, ಅದರಲ್ಲೂ ಚಿಕ್ಕ ಅಧ್ಯಾಯಗಳಲ್ಲಿ ಇದು ಒಂದು. ಅದನ್ನು ವಿಧಿಸಿದ್ದಾರೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ನಮಗೆ ದೊಡ್ಡದಾಗಿರ್ತಕ್ಕಂಥ ತತ್ವವನ್ನು ತಿಳಿಯಲಿಕ್ಕೆ ಸಾಧ್ಯ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದು ಮೊದಲನೇ ಶ್ಲೋಕ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಹ ತಂ ವೇದ ಸಹ ವೇದವಿತ್. ಇದು ಅದರ ಅರ್ಥ. ಊರ್ಧ್ವಮೂಲಂ ಅಧಃಶಾಖಂ, ಇದು ಯಾರು ತಿಳ್ಕೊಂಡ್ಬಿಡ್ತಾರಲ್ಲ